यज्ञ हृदशक्तिधर स्वधाम्ना अन्यांश्च हस्तचरणश्रवणत्वादीन् प्राणान् नमो भगवते पुरुषाय तुभ्यं यस्माद् ब्रह्मेन्द्र रुद्रादि देवतानां श्रियोऽपि च नामस्फूर्तिः सदा तस्मै हरये गुरवे नमः व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः लसतु श्रीमदानन्दतीर्थेन्दुर्नो हृदम्बरे यद्वचश्चन्द्रिका स्वान्तसन्तापं विनिकृन्तति सर्वोत्तमो विष्णुरथो रमा च ब्रह्मा च वायुश्च तदीयपत्न्यम् अन्ये च देवाः सततं प्रसन्ना हरौ सुभक्तिं मयि सन्दिशन्तु श्रीगुरुभ्यो नमः हरिः ओम् नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वंदे भवघ्नमरासुरसिद्धवंद्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये परमपवित्रवाद ಶ್ರೀಮನ್ ಮಹಾಭಾರತದಲ್ಲಿ ವನಪರ್ವವನ್ನು ಪ್ರಾರಂಭ ಮಾಡುತ್ತಾ ಶ್ರೀ ವೇದವ್ಯಾಸದೇವರು ಯಾವ ರೀತಿಯಾಗಿ ಪಾಂಡವರು ವನವಾಸವನ್ನು ಕೈಗೊಂಡಿದ್ದಾರೆ, ತಮ್ಮ ಹಿಂದೆ ಬಂದಿದ್ದಂಥ ಅಸಂಖ್ಯ ಜನಗಳನ್ನು ಅತ್ಯಂತ ಸಾಂತ್ವನಪೂರ್ವಕವಾಗಿ ಬೀಳ್ಕೊಟ್ಟು ಬಿಟ್ಟು ನಾವೆಲ್ಲ ಬಂದೇ ಬರ್ತೇವೆ, ನೀವು ನಮ್ಮ ದೊಡ್ಡಪ್ಪ ಧೃತರಾಷ್ಟ್ರನಿಗೆ ಮನಸ್ಸಿಗೆ ನೋವಾಗದಂತೆ ಇರಬೇಕು, ನೀವೆಲ್ಲ ದಯವಿಟ್ಟು ವಾಪಸ್ ಹೋಗಬೇಕು ಅಂತ ಹೇಳಿದಾಗ ಜನಗಳೆಲ್ಲ ಹೊರಟೋದ್ರು. ಆದರೆ ಋಷಿಗಳು ಮುನಿಗಳು ಮಾತ್ರ ಹೋಗ್ಲಿಕ್ಕೆ ಇಷ್ಟಪಡಲಿಲ್ಲ. ನಾವೆಲ್ಲ ನಿಮ್ಮ ಜೊತೆಗೇ ಇರ್ತೇವೆ, ನಿಮ್ಮನ್ನು ಬಿಟ್ಟಿರಲಿಕ್ಕೆ ಸಾಧ್ಯವೇ ಇಲ್ಲ, ನಮಗೆ ಕೌರವರ ಸಹವಾಸ ಬೇಕಿಲ್ಲ. ಧರ್ಮರಾಜ ಹೇಳಿದ, ಅಲ್ಲಿ ವ್ಯವಸ್ಥೆ ಇದೆ, ಅದು ಊರರು ಬೇಕಾದಷ್ಟು ಅನುಕೂಲತೆಗಳು ಉಂಟು, ನಮ್ಮಲ್ಲಿ ಏನೂ ಇಲ್ಲ ಅಂತ ಹೇಳಿದರೆ ನಮಗೆ ಯಾವುದು ಬೇಕಿಲ್ಲ ಅಂತ ಹೇಳುತ್ತೆ. ಬೇರೆ ಅನುಕೂಲತೆಗಳು ಯಾವುದೂ ನನಗೆ ಬೇಕಿಲ್ಲ, ನಮಗೆ ಬೇಕಿರೋದು ನಿಮ್ಮಂಥವರ ಸಹವಾಸ ಮಾತ್ರ ಅಂತ ಹೇಳುತ್ತೆ. ಇದು ಋಷಿಮುನಿಗಳ ನಿಜವಾದ ದೀಕ್ಷೆ. ಅಂದರೆ ಪಟ್ಟಣವಾಸ ಬಿಟ್ಟು ವನವಾಸಕ್ಕೆ ಹೋಗ್ತಾ ಇದ್ದಾರೆ. ಇವತ್ತು ಆಗಲ್ಲ, ಹಳ್ಳಿ ಬಿಟ್ಟು ಪಟ್ಟಣಕ್ಕೆ ಬರೋ ಕಾಲ ಇದು. ಒಂದು ವನವನ್ನು ಬಿಟ್ಟು ಪಟ್ಟಣಕ್ಕೆ ಬರತಕ್ಕಂಥದ್ದು ಮನುಷ್ಯನ ಪದ್ಧತಿ. ಅವ್ರು ಹೇಳ್ತಾರೆ, ಎಲ್ಲಿ ನಮಗೆ ಜ್ಞಾನ ವೃದ್ಧಿಗೆ ಅವಕಾಶ ಇದೆಯೋ ಅಂಥಲ್ಲಿ ವಾಸ ಮಾಡಬೇಕು. ಸಜ್ಜನರ ಮಧ್ಯೆ ಇದ್ದರೆ ಜ್ಞಾನ ವೃದ್ಧಿಗೆ ಅವಕಾಶ ಇರೋ ಹಾಗೆ, ಬೇರೆ ಕಡೆ ಇದ್ದರೆ ಜ್ಞಾನ ವೃದ್ಧಿಗೆ ಅವಕಾಶ ಇರೋದಿಲ್ಲ. ಇನ್ನೂ ಅಪಾಯ ಉಂಟು, ದುರ್ಜನರ ಮಧ್ಯೆ ಇದ್ದರೆ ಜ್ಞಾನ ವೃದ್ಧಿಗೆ ಅವಕಾಶ ಇಲ್ಲ. ಅಷ್ಟೇ ಅಲ್ಲ, ಇರೋ ಜ್ಞಾನವೂ ಕೂಡ ಹಾಳಾಗಿ ಹೋಗುತ್ತೆ, ಮತ್ತೆ ಇರೋ ಜ್ಞಾನವು ಕೂಡ ನಶಿಸಿ ಹೋಗುತ್ತೆ. ಅದಕ್ಕೆ ಸಂಘವಾಗಲಿ ಸಾಧು ಸಂಘವಾಗಲಿ ಸಂಘದಿಂದ ಲಿಂಗ ದೇಹ ಭಂಗವಾಗಲಿ ಅನ್ನೋ ಮಾತು ಅತ್ಯಂತ ಸಾರ್ಥಕವಾದದ್ದು. ಇವತ್ತು ನಾವು ಎಷ್ಟೇ ಓದಿದರೂ ಕೂಡ ನಾಲ್ಕು ಜನಗಳ ಬದ್ಧ ಇದ್ದಾಗ ಏನು ಕಲಿತೇವೆ ಅಷ್ಟನ್ನು ಓದಕ್ಕಾಗೋದಿಲ್ಲ. ಇವತ್ತು ಹುಡುಗನ ಒಬ್ಬನೇ ಹುಡುಗಿನ ಪಾಠ ಹೇಳಿ ನೋಡೋಣಂತೆ. ನಾಲ್ಕಾರು ಜನ ಹುಡುಗರಿದ್ದಾಗ ಮೇಷ್ಟ್ರು ಪಾಠದ ಜೊತೆಗೆ ತಾವು ತಾವು ಡಿಸ್ಕಷನ್ ಮಾಡಿ ಹೆಚ್ಚು ಇಂಪ್ರೂವ್ ಮಾಡ್ಕೋತಾರೆ. ಇವತ್ತು ಸೆಮಿನಾರ್ಗಳು ಮಾತ್ರ ಅದು ಮಾಡೋ ಉದ್ದೇಶನೇ ಅದು. ವಿದ್ವದ್ಗೋಷ್ಠಿಗಳು ಮಾಡೋದೆಲ್ಲ ಯಾತಕ್ಕೆ, ಜನಗಳಿಗೆ ಎಷ್ಟು ಉಪಯೋಗ ಆಗುತ್ತೆ ಎಂಬುದು ನಾವು ಕಾಣುತ್ತೇವೋ ಅದಕ್ಕಿಂತ ಹೆಚ್ಚು ಉಪಯೋಗ ವಿದ್ವಾಂಸರಿಗೆ ಪರಸ್ಪರ ಆಗುತ್ತೆ. ಅವರವರ ಏನು ಚಿಂತನೆ ಮಾಡಿರ್ತಾರೆ, ಅವರೇನು ಅಧ್ಯಯನ ಮಾಡಿರ್ತಾರೆ, ಅದೆಲ್ಲ ನಡೆದು ಇಂಟರ್ನ್ಯಾಷನಲ್ ಮಟ್ಟದಲ್ಲೂ ಕೂಡ ಇವತ್ತು ಸೆಮಿನಾರ್ಗೆ ಅಷ್ಟು ಬೆಲೆ ಉಂಟು. ಯಾವ ವೈದ್ಯರ ಅಥವಾ ಇಂಜಿನಿಯರ್ಗಳ ಕಾನ್ಫರೆನ್ಸ್ ನಡೆದಾಗ ಯಾವುದೋ ಜಗತ್ತಿನ ಮೂಲೆಯಲ್ಲಿ ಮಾಡಿದ ಸಂಶೋಧನೆ ಜಗತ್ತಿಗೆಲ್ಲ ಮುಟ್ಟುತ್ತೆ. ಅದರಿಂದ ಈ ಸಜ್ಜನರ ಸಹವಾಸ ಅಂಬೋದು ಬಹಳ ಮುಖ್ಯವಾಗಿ ಜ್ಞಾನ ವೃದ್ಧಿಯ ಮಹಾದ್ವಾರ. ಅದನ್ನು ಕಳ್ಕೊಳ್ಳೋಕೆ ನಾವು ಇಷ್ಟಪಡೋದಿಲ್ಲ. ದುರ್ಯೋಧನಾದಿಗಳ ಬದ್ಧ ಇದ್ದು ನಮ್ಮಿರೋ ಜ್ಞಾನವನ್ನು ಕಳ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ, ಜೊತೆಗೆ ಬಂದೇ ಬರ್ತೇವೆ ಅಂತೇಳಿ. ಮನುಷ್ಯ ಸೌಲಭ್ಯಗಳು ಬಂದಾಗ ಆಕರ್ಷಿತನಾಗಿ ತನ್ನ ಮುಖ್ಯ ಗುರಿಯನ್ನು ಮರೆತು ಬಿಡ್ತಾನೆ. ಈ ಋಷಿಮುನಿಗಳೆಲ್ಲ ಕೂಡ ಅದನ್ನು ಮರೆದೇ ಇದ್ದಂಥ ಮಹಾನುಭಾವರುಗಳು. ನಮಗೆ ಮುಖ್ಯವಾದಂಥ ಗುರಿಯನ್ನು ಸಾಧಿಸಲೇಬೇಕಿದೆ, ಅದಕ್ಕೋಸ್ಕರ ಹೀಗೆ ಮಾಡ್ತೇವೆ. ನಮ್ಮಲ್ಲಿ ತುಂಬ ಜನಗಳು ಹಾಗೆ ಸಿಗ್ತಾರೆ, ಎಲ್ಲೋ ಮನೆ ಮಾಡಿಬಿಡೋದು, ನಮಗೆ ಯಾವುದಕ್ಕೆ ಅನುಕೂಲ ಇಲ್ಲ ಅಂತ ಹೇಳೋದು ತಪ್ಪದು. ಆ ಮನೆ ಮಾಡಬೇಕಾದ್ರೆ ಯೋಚನೆ ಮಾಡಬೇಕಲ್ಲ ಫಸ್ಟು. ಇವತ್ತು ಯಾವುದೋ ಊರಲ್ಲಿ ಇರೋರು ಬಟ್ ಬೆಂಗಳೂರಿಗೆ ಯಾತಕ್ಕೆ ಬರ್ತಾನೆ, ಮಕ್ಕಳು ಎಜುಕೇಷನ್ ಅನುಕೂಲ ಆಗುತ್ತೆ, ಅನೇಕರು ಅದು ಸೌಲಭ್ಯ ಸಿಗುತ್ತೆ ಅಂತ ಹೇಗೆ ಬರ್ತಾನಲ್ಲ, ಅದೇ ರೀತಿಯೇ ಅನುಕೂಲ ಆಗೋ ರೀತಿಯಲ್ಲೇ ವರ್ತಿಸಬೇಕಾಗುತ್ತೆ. ಇಲ್ಲದೆ ಹೋದರೆ ನಮ್ಮ ಜೀವನ ಬರೀ ಬದುಕೋದಷ್ಟೇ ಗುರಿಯಾದರೆ ಗತಿ ಏನಾಗಬೇಕು? ಬರೀ ಬದುಕೋದೇ ಗುರಿ ಆಗಬಾರ್ದು, ಆ ಬದುಕು ಸಾರ್ಥಕ ಆಗಬೇಕು. ಸಾರ್ಥಕ ಆಗಬೇಕಾದ್ರೆ ಜ್ಞಾನ ಒಂದರ ಹೊರತು ಇನ್ನೇನು ಬಂದರೂ ಸಾರ್ಥಕವಾದಾಗಲ್ಲ, ಅದೆಲ್ಲ ನಿರರ್ಥಕ ಬದುಕೆ. ಜ್ಞಾನವೃದ್ಧಿ ಅನ್ನೋ ಲೌಕಿಕ ಜ್ಞಾನವೃದ್ಧಿಗೆ ಒಂದು ಮಿತಿ ಇದೆ, ಅಲ್ಲಿಗೆ ಅವನು ಕೆಲಸಕ್ಕೆ ಸೇರಿಬಿಟ್ರೆ ಮುಗಿದೋಯ್ತು. ಅಧ್ಯಾತ್ಮ ಜ್ಞಾನಕ್ಕೆ ಮಿತಿಗಳೇ ಇಲ್ಲ. ಅಧ್ಯಾತ್ಮ ಜ್ಞಾನ ಅಪಾರವಾದದ್ದು, ಲೌಕಿಕ ಜ್ಞಾನ ಸೀಮಿತವಾದದ್ದು. ಆದ್ದರಿಂದ ನಾವು ಆಧ್ಯಾತ್ಮಿಕ ಜ್ಞಾನದ ಇನ್ನು ಬಂದಿದೆ ಅಂತ ತಿಳ್ಕೊಂಡು ಸುಮ್ಮನೆ ಆಗೋ ಕಾರಣ ಇಲ್ಲ. ಮತ್ತು ಓದಿದವನಿಗೂ ಬೇಕು, ಓದ್ದೇ ಇದ್ದವರಿಗೂ ಬೇಕು. ಓದ್ದೇ ಇದ್ದವನಿಗೆ ಓದಲಿಕ್ಕೆ ಬೇಕು, ಓದಿದವನಿಗೆ ಓದಿದ್ದನ್ನು ಬೆಳೆಸ್ಕೊಳ್ಳೋದಕ್ಕೆ ಬೇಕು. ಆದ್ದರಿಂದ ಜ್ಞಾನವೃದ್ಧಿಯ ಅವಕಾಶ ಅನ್ನೋದು ಅತಿ ಮುಖ್ಯ. ವನವಾಸ ಆದರೂ ಪರವಾಗಿಲ್ಲ, ನಿಮ್ಮ ಜೊತೆಗೆ ಇದ್ದೇ ಇರ್ತೇವೆ ಅಂತ ಹೇಳಿದಾಗ ಧರ್ಮರಾಜ ಎಷ್ಟೋ ಹೇಳಿದ, ಮತ್ತೆ ಕೊನೆಗೆ ಹೇಳಿದರು, ನಾವು ನಿಮ್ಮ ಜೊತೆ ಊಟಕ್ಕೋಸ್ಕರ ಬಂದಿಲ್ಲ, ನಮ್ಮ ಊಟದ ವ್ಯವಸ್ಥೆ ನಾವೇ ಮಾಡ್ಕೋತೇವೆ, ದಯವಿಟ್ಟು ಇರಲಿಕ್ಕೆ ಅವಕಾಶ ಕೊಟ್ಟರೆ ಸಾಕು ಅಂತ ಹೇಳಿಬಿಟ್ರು. ಇರಲಿಕ್ಕೆ ಅವಕಾಶ ಕೊಟ್ಟರೆ ಸಾಕು ಅಂದಾಗ ಧರ್ಮರಾಜ ನಿರ್ವಾಹ ಇಲ್ಲದೆ ಒಪ್ಪಬೇಕಾಯಿತು. ಆಯಿತು ಅಂತ ಒಪ್ಪದ, ಅವ್ರನ್ನ ಕರ್ಕೊಂಡು ಹೊರಟ, ಜನಗಳನ್ನು ಮಾತ್ರ ಹಿಂದಕ್ಕೆ ಕಳಿಸ್ದ, ಗಂಗಾ ನದಿಯನ್ನು ದಾಟಿದರು. ಈ ಭಯಂಕರವಾದಂಥ ವನವನ್ನು ಪ್ರವೇಶ ಮಾಡ್ತಾ ಇದ್ದ. ಕಾಡುಗಳು ನಿಜವಾದ ಕಾಡುಗಳೇನೆ, ಇವತ್ತಂತ ಕಾಡುಗಳು ಸಿಗೋದು ಭಾರಿ ಕಡಿಮೆ. ಎಲ್ಲೋ ಚಂಬಲ್ ಕಣಿವೆ, ನಾಗರಹೊಳೆ ಅಂತಲ್ಲಿ ಕೆಲವು ಕಾಡು ಸಿಗಬಹುದೇ ಹೊರತು ಹಿಂದೆ ಅಂಥ ಕಾಡುಗಳು ಬೇಕಾದಷ್ಟು ಇತ್ತು. ಅದಕ್ಕೆ ಕಾರಣ ಪ್ರಾಣಿಗಳು ಬದುಕಬೇಕು ಅನ್ನೋದರ ಉದ್ದೇಶ. ಇವತ್ತು ಮನುಷ್ಯ ಬದುಕ ಗಲಾಟೆಯೊಳಗೆ ಪ್ರಾಣಿಗಳೆಲ್ಲ ಹೋಗುತ್ತೆ, ಗಿಡಮರಗಳು ಹೋಗಿಬಿಡುತ್ತೆ, ಅದು ಸತ್ಯ ಅಲ್ಲ. ಎಲ್ಲ ಪ್ರಾಣಿಗಳಿಗೂ ಬದುಕೋ ಅವಕಾಶ ಇರಬೇಕು ಅನ್ನೋ ದೃಷ್ಟಿಯಿಂದನೇ ವನಗಳನ್ನು ಆ ರೀತಿ ಸಂರಕ್ಷಣೆ ಮಾಡೋ ವ್ಯವಸ್ಥೆ ಕೂಡ ಇತ್ತು. ಅಂಥ ವನದಲ್ಲಿ ಪ್ರವೇಶ ಮಾಡಿದ್ದಾರೆ. ಅವತ್ತು ರಾತ್ರಿಯ ಕಾಲ, ಮಧ್ಯರಾತ್ರಿ ಬರ್ತಾ ಇದ್ದ ಹಾಗೇನೆ ಒಬ್ಬ ರಾಕ್ಷಸ ಪ್ರವೇಶ ಮಾಡ್ತಾ ಇದ್ದ. ಆಗಂತು ಕಾಮಾನ್ ಪುರವಾಸಿನಸ್ತೆ ಕೃಚ್ಛ್ರೇಣ ಸಂಸ್ಥಾಪ್ಯ ಕುರು ಪ್ರವೀರಾಹ ರಾತ್ರೋ ಪ್ರವಿಷ್ಠಾಹ ಗಹನಂ ವನಂಚ ಕಿರ್ಮೀರ ಮಾಸೇದುಹು ಅಥೋರರಾಶಂ. ಭಯಂಕರನಾದ ರಾಕ್ಷಸ ಕಿರ್ಮೀರ ಅಂತ ಹೆಸರು, ಅವನು ನರಭಕ್ಷಕನಾದವನು. ವೀರಪ್ಪನಂಥವರೆಲ್ಲ ಬರೀ ಆನೆಗೇನೆ ಹೊಡಿತಾರೆ, ಮನುಷ್ಯನ ಕೊಲ್ತಾರಷ್ಟೇ, ಮನುಷ್ಯ ತಿನ್ನೋನವನು. ಇದು ಅರ್ಥ ಅವಾಗ ಅರ್ಥ ಆಗ್ತದೆ. ನರರಾಕ್ಷಸ ಅಂದರೆ ಕೊಂದರೆ ಹಿಂಸೆ ಮಾಡಿದರೆ ರಾಕ್ಷಸ ಅಂತ ಕರೀತಾರೆ, ಕೊಂದರೆ ರಾಕ್ಷಸ ಅಂತಾರೆ. ಅವನು ಕೊಂದು ತಿಂತಕ್ಕಂಥ ರಾಕ್ಷಸವು ಭಯಂಕರನಾದವನು. ಬಕಾನು ಜೋಸೌ ಅಖಿಲೈರಜೇಯ, ಅವನು ಬಕಾಸುರನ ತಮ್ಮ ಅಂತ. ಬಕಾಸುರನ ತಮ್ಮ, ಏಕಚಕ್ರನಗರಕ್ಕೆ ಅವನು ಗಂಟು ಬಿದ್ದಿದ್ದ, ಈ ವನಕ್ಕೆ ಇವನು ಗಂಟು ಬಿದ್ದಿದ್ದಾನೆ. ತಮ್ಮನ ಏರಿಯಾ ಇವನೇ, ಭಿಕ್ಷಕರು ಹಂಚ್ಕೊಂಡ್ಬಿಡ್ತಾರೆ ಲಾಟೈತು, ಇಂಥ ಏರಿಯಾದಲ್ಲಿ ಭಿಕ್ಷೆ ಬೇಡಬೇಕು ಅಂತ ಹಂಚಿಕೊಂಡ ಹಾಗೆ ಇಂತಿಂಥ ಕಡೆ ಜನಗಳನ್ನು ತಿನ್ನಬೇಕು ಅಂಥೇಳಿ ಹಂಚಿಕೊಂಡಿರ್ತಕ್ಕಂಥ ವ್ಯವಸ್ಥೆ. ಅಂಥ ಬಕಾನಸುರನ ತಮ್ಮನಾದ ಅವನು ಮೊದಲವನು ಬೇಕಾಗಿದ್ದು ತಿನ್ನಲಿಕ್ಕೆ ಮನುಷ್ಯರು ಬೇಕಾಗಿತ್ತು. ಅದರ ಜೊತೆಗೆ ಇವರು ಯಾರು ಅಂತ ಹುಡುಕ್ತಾ ಬಂದ. ಮಧ್ಯರಾತ್ರಿಯಲ್ಲಿ ಪಾಂಡವರು ಅಷ್ಟು ಮುನಿಗಳ ಸಮೇತವಾಗಿ ಯತಿಗಳ ಸಮೇತವಾಗಿ ಇಳ್ಕೊಂಡ ಜಾಗಕ್ಕೆ ಅವನು ರಾಕ್ಷಸರ ಬಂತೊಂದು ವಿಚಾರ ಅಂದರೆ ಅವರು ಮಾಯಾ ಬಲ್ಲವರು, ಅವರೆಲ್ಲ ಕೂಡ ಮಾಯಾ ಮಂತ್ರ ಬಲ್ಲಂಥ ರಾಕ್ಷಸರವರು. ಆದ್ದರಿಂದ ವಿಚಿತ್ರ ಬಂಡೆಗಳನ್ನೇ ಸೃಷ್ಟಿ ಮಾಡೋದು, ಭಯಂಕರ ಧ್ವನಿಗಳನ್ನು ಸೃಷ್ಟಿ ಮಾಡೋದು, ಬೇರೆ ಬೇರೆ ರೂಪ ತಗೊಳ್ಳೋದು, ಇದೆಲ್ಲ ರಾಕ್ಷಸರ ಅನೇಕ ವಿಧವಾದಂತಹ ಆಕ್ರಮಣ ತಂತ್ರಗಳು. ಅದನ್ನೆಲ್ಲ ಮಾಡ್ತಾ ಬಂದಂತೆ ಋಷಿಗಳ ಮುನಿಗಳೆಲ್ಲ ಗಾಬರಿ ಆಗ್ತಾ ಇದ್ದಾರೆ, ಆಪತ್ತು ಬಂತು ಅಂತ ಭಯ ಬರೆದಿದೆ. ಆಗ ಧೌಮ್ಯಾಚಾರ್ಯರು ಮುಂದೆ ಹೊರಟರು. ಇದೊಂದು ಪುರೋಹಿತರು ಒಳ್ಳೆಯವರಿದ್ರೆ ಏನಾಗುತ್ತೆ ಅಂತೇಳಿ ಸಾಕ್ಷಿ ಇದು. ಅವರು ಪುರೋಹಿತರು ಓಡೋಗ್ಬಿಟ್ರೆ ಮಾಡೋಕ್ಕಿಂತ, ಪ್ರಸಂಗ ಬಂದರೆ ಓಡೋಗ್ಬಿಟ್ರೆ ಪುರೋಹಿತರಲ್ಲ ಅವರು. ಅವರು ಮುಂದೆ ಬಂದರಂತೆ ಪುರೋಹಿತರು. ತಮ್ಮನ್ನು ಯಾರು ನಂಬಿರ್ತಾರೆ ಅವ್ರ ಹಿತವನ್ನು ಕಾಪಾಡೋದೇ ಅವರ ಮುಖ್ಯವಾದ ಉದ್ದೇಶ. ಸೈನಿಕರು ಹೇಗೆ ಯುದ್ಧ ಬಂದಾಗ ದೊಡ್ಡ ಕೆಲಸ ಅವರಿಗೆ ಆ ಸಮಯದೊಳಗೆ, ಅದೇ ಥರ ಇಂಥ ಆಪತ್ತು ಬಂದಾಗ ಈ ಬ್ರಾಹ್ಮಣರದು ಪುರೋಹಿತರಗಳದು ಭಾರಿ ದೊಡ್ಡ ಪಾತ್ರ. ಅವರು ಬಂದು ವೇದ ಮಂತ್ರನ ಉಚ್ಚಾರಣೆ ಶುರು ಮಾಡಿಬಿಟ್ರಂತೆ. ರಕ್ಷೋಘ್ನ ಸೂಕ್ತಗಳು ಅಂತ ಕರೀತಾರೆ, ರಾಕ್ಷಸರನ್ನು ಸಂಹಾರ ಮಾಡತಕ್ಕಂತಹ ಸೂಕ್ತಗಳು. ವೇದ ಮಂತ್ರಗಳನ್ನು ಹೇಳಿದರೆ ರಾಕ್ಷಸರು ಸತ್ತು ಬಿಡಬೇಕಂತೆ, ಅವರ ಮಾಯೆಗಳೆಲ್ಲ ನಾಶವಾಗಬೇಕಂತೆ. ಅಂಥ ವೇದ ಮಂತ್ರಗಳಿವೆ. ಇವೆಲ್ಲ ನಮ್ಮ ಜನಗಳು ಇವತ್ತಿನ ದಿವಸ ವೇದಗಳೇ ಬೇಡ ಅನ್ನೋ ಜನ, ವೇದಗಳೇ ಸರಿಯಲ್ಲ ಅನ್ನೋ ಜನಗಳು. ಸಾಮಾನ್ಯರಿಗೆ ಸೈನ್ಸ್ ಎಲ್ಲ ಫೂಲಿಸ್ಟರ್ಸ್ ಕಂಡಕ್ಕೆ ಕಾಣುತ್ತೆ, ಸೈನ್ಸಿನ ಫಾರ್ಮುಲಾಗಳೆಲ್ಲ ಫೂಲಿಸ್ಟರ್ಸ್ ಕಂಡಕ್ಕೆ ಕಾಣುತ್ತೆ. ಏನಿದೆ ಏನೇನೋ ಹೇಳ್ತಾರೆ ಅಂತ ಹೇಳಿಬಿಟ್ಟು ಇವತ್ತು ವೇದಗಳೆಲ್ಲ ಸಾಮಾನ್ಯರಿಗೆ ಅದೇನೋ ಕೆಲವು ಮಾತುಗಳಂತೆ ಕಾಣುತ್ತೆ, ಅದರಲ್ಲಿ ಇಲ್ಲದೇ ಇರೋ ವಿಚಾರಗಳೇ ಇಲ್ಲ. ಅನುಪ್ತಂ ಪಂಚಭಿರ್ ವೇದೈಹಿ ನಾ ವಸ್ತುವಸ್ತಿ ಕುತಶ್ಚನ. ಈ ಮಾತನ್ನು ಆಚಾರ್ಯ ಉಲ್ಲೇಖ ಮಾಡ್ತಾರೆ. ಈ ವೇದಗಳು ಎಷ್ಟು ಪರಿಪೂರ್ಣವಾದಂತಹ ಒಂದು ಸಾಹಿತ್ಯ ಅಂದರೆ ಅವುಗಳಲ್ಲಿ ಏನಿದೆ ಅಂತ ಕೇಳಿಬೇಡಿ, ಏನಿಲ್ಲ ಅಂತ ಕೇಳಿ, ಅದು ಇಲ್ಲದ್ದೇ ಇಲ್ಲ ಅಂತ ಹೇಳುತ್ತಾರೆ. ಲೌಕಿಕ ಪ್ರಪಂಚದಿಂದ ಹಿಡಿದು ಅಧ್ಯಾತ್ಮದವರೆಗೆ ಎಲ್ಲವನ್ನೂ ಸಹ ಪೂರ್ಣ ಪ್ರಮಾಣದಲ್ಲಿ ಒಳಗೊಂಡಿರತಕ್ಕಂಥ ಸಾಹಿತ್ಯ ಅಂದರೆ ವೈದಿಕ ಸಾಹಿತ್ಯ. ರಾಕ್ಷಸರ ಸಂಹಾರಕ್ಕೋಸ್ಕರವಾಗಿದ್ದದ್ದು. ನಿಮಗೆ ಆಶ್ಚರ್ಯವಾಗುತ್ತೆ, ಕೆಲವು ವೇದದ ಸೂಕ್ತಗಳು ಹೇಗಿವೆ ಅಂದರೆ ತುಂಬಿದ ಬಸರಿ ಕಷ್ಟಪಡ್ತಾ ಇದ್ದಾಳೆ, ಆ ಸೂಕ್ತ ಹೇಳಿದ್ರೆ ತಕ್ಷಣ ಡೆಲಿವರಿ ಆಗಬೇಕು, ಏನೇನು ಹಿಂಸೆ ಆಗದಂತೆ ಆಗಬೇಕು. ಅಂದರೆ ವೇದ ಮಂತ್ರಗಳ ರೀತಿಯೇ ಬೇರೆ. ಭಾಗವತ ಪುರಾಣದಲ್ಲಿ ಹೇಳ್ತಾರೆ, ಬರೀ ಮಂತ್ರಗಳಿಂದ ಏನನ್ನು ಬೇಕಾದರೂ ವಾಸಿ ಮಾಡಬಹುದು, ಅಷ್ಟು ಶಕ್ತಿ ಇದೆ ಅಂತ ಹೇಳ್ತಾರೆ. ಅದು ಮಂತ್ರ ಔಷಧಿ ಅಂತಲೇ ಅದಕ್ಕೆ ಹೆಸರು. ಅದಕ್ಕೆ ಯಾವುದಾದ್ರು ಏನೇ ಔಷಧಿ ತಗೋಬೇಕಾದರೂ ಕೂಡ ವೈದ್ಯೋ ನಾರಾಯಣೋ ಹರಿಹಿ, ಔಷಧಂ ಜಾಹ್ನವೀತೋಯಂ ವೈದ್ಯೋ ನಾರಾಯಣೋ ಹರಿಹಿ ಅನ್ನೋದು ನಿಜವಾದ ಶಾಸ್ತ್ರ ಬಲ್ಲವರು ಅನುಸಂಧಾನ ಮಾಡ್ತಕ್ಕಂಥ ಕ್ರಮ. ಅಷ್ಟು ಸಿದ್ಧಿ ಉಂಟದೆ. ರಾಘವೇಂದ್ರ ಸ್ವಾಮಿಗಳ ಕಥೆಯಲ್ಲಿ ಕೇಳುತ್ತೇವಲ್ಲ, ಗಂಧ ತೇತಿದ್ರೆ ಅಗ್ನಿಸೂಕ್ತ ಹೇಳ್ತಿದ್ರೆ ಅದು ಬೆಂಕಿಯಂತೆ ಸುಡೋ ಶಕ್ತಿ ಅದಕ್ಕೆ ಬಂತು. ಅಂದರೆ ಮೇಲ್ನೋಟಕ್ಕೆ ವೇದ ಮಂತ್ರಗಳು ಏನೋ ಅಂತ ಕಂಡ್ರೆ ಸಿದ್ಧಿ ಬಂದವರಿಗೆ ಏನಾಗುತ್ತೆ ಅಂತ ಹೇಳೋದಕ್ಕೆ ಸಾಕ್ಷಿ ಅದು. ಧೌಮ್ಯಾಚಾರ್ಯರು ಅವರು ಭೂಲೋಕದ ಪುರೋಹಿತರೇ ಅಲ್ಲ, ದೇವಲೋಕದಿಂದ ಬಂದವರು. ಈ ಮತ್ತೆ ಒಳ್ಳೆ ಸಿದ್ಧಿ ಪಡೆದವರು, ರಾಕ್ಷಸರನ್ನು ನಾಶ ಮಾಡ್ತಕ್ಕಂತಹ, ಅವರ ಮಾಯೆಗಳನ್ನು ನಾಶ ಮಾಡ್ತಕ್ಕಂತಹ ರಕ್ಷೋಘ್ನ ಸೂಕ್ತಗಳನ್ನು ಪಠಣೆ ಮಾಡಿದಾಗ ಎಲ್ಲ ಮಾಯ ಹೊರಟೋಯ್ತು ಅಂತವರು. ಆಗ ಕೆಳಗಿಳಿತಾನೆ, ದೂರ ಬಾಯಿ ತಕೊಂಡು ಬರ್ತಾನೆ, ನೀವು ಯಾರು ಅಂತ ಪ್ರಶ್ನೆ ಮಾಡ್ತಾನೆ. ನೀವೆಲ್ಲ ಯಾರು? ಇದು ನನ್ನ ವನ, ಇಲ್ಲಿ ಯಾಕೆ ಬಂದ್ರಿ? ಈ ದುರಹಂಕಾರ ನೋಡಿ, ಅಹಂಕಾರ ಮಮಕಾರ ಅಂತ ನನ್ನ ವನ ಅಂತ ಏನು ರಿಜಿಸ್ಟರ್ ಮಾಡಿಸ್ಕೊಂಡಿದ್ದವನು ಈ ಮಧ್ಯೆ ಅವನು. ಈ ಕಳ್ಳರು ನನ್ನ ಸರ್ಕಲ್ ಅಂತ ಕೂಳ್ತಾರಲ್ಲ, ಹಾಗೆ ಬಿಟ್ಟು ನನ್ನ ಸರ್ಕಲ್ ಇದು ಒಂದು ಏನು ಅವ್ರಿಗೆ ಮೊದಲೇ ಮಾಡೋದು ಕಳ್ತಾನ, ಅದಕ್ಕೆ ಅವನ ಏರಿಯಾ ಏನು ಬಂತು ಈ ಮಧ್ಯೆ. ಈ ಗುಂಡಾಗಳು ಯಾವ ರೀತಿಯಲ್ಲಿ ದ್ವೇಷ ಹಾಳು ಮಾಡ್ತಾರೆ ಅಂತ ಹೇಳೋದಕ್ಕೆ ಒಳ್ಳೆ ಸಾಕ್ಷಿ. ಇದು ನನ್ನ ಜಾಗ, ನನ್ನ ವನ, ನೀವು ಹೇಗೆ ಬಂದ್ರಿ ಹೇಳುತ್ತೆ. ಇವತ್ತು ಯಾವ ಇವತ್ತು ಕಾಡುಗಳು ಕೂಡ ಬರೀ ಪಟ್ಟಣಗಳಲ್ಲ, ಎಂತೆಂಥ ಕಾಡುಗಳು ಸರ್ಕಾರಕ್ಕೆ ಸೇರಿದ್ದೆ ಹೊರತು ಮತ್ತೊಬ್ಬರಿಗಲ್ಲ. ಯಾರೋ ಕಡಿಲಕ್ಕೆ ಬರೋದಿಲ್ಲ, ಅದರೊಳಗೆ ಸರ್ಕಾರದ ಆಸ್ತಿ ಅದು. ಹಿಂದಿನ ಕಾಲಕ್ಕೆ ರಾಜರುಗಳ ಆಸ್ತಿ ಅದು. ಪಾಂಡವರು ರಾಜ್ಯ ವಿಶ್ವವನ್ನೇ ಗೆದ್ದ ರಾಜರುಗಳು, ರಾಜ್ಯಾಗ ಮಾಡಿದ್ದಾರೆ, ಅವರಿಗೆ ಸೇರಿದ್ದೆ ನ್ಯಾಯವಾಗಿ ಅಂತ. ಅವನು ದುರ್ಯೋಧನೆ ಗೆದ್ದಿದ್ದೆಲ್ಲ ಮೋಸ, ಅದಕ್ಕೆ ಬೆಲೆನೇ ಇಲ್ಲ. ಆದ್ದರಿಂದ ಪಾಂಡವರ ರಾಜ್ಯ ಅದು, ಪಾಂಡವರ ಸಂಪತ್ತು, ನನ್ನ ಜಾಗಕ್ಕೆ ನೀವು ಹೇಗೆ ಬಂದಿರಿ ಈಗ? ಆದ್ದರಿಂದ ನಿಮ್ಮನ್ನು ಯಾರನ್ನು ಬಿಡೋದಿಲ್ಲ, ನೀವು ಯಾರು ಅಂತ ಕೇಳಿದಾಗ ಭೀಮಸೇನ ತನ್ನ ಪರಿಚಯ ಮಾಡಿಕೊಡ್ತಾ ಇದ್ದ. ನಾವು ಯಾರಿಗೆ ಗೊತ್ತಾ? ನಾನು ಭೀಮಸೇನ, ಆಯಿತು ಧರ್ಮರಾಜ ಎಲ್ಲ ಹೇಳಿದರಂತೆ. ಇದು ಕೇಳುತ್ತಿರಲಿಕ್ಕೆ ಅವನಿಗೆ ಗೊತ್ತಾಯಿತು, ಓಹೋ ನೀನು ಭೀಮಸೇನಣ, ನಮ್ಮ ಅಣ್ಣನ ಕೊಂದಿದ್ದೇನೇನ ಅಂತ ಆಶೀರ್ವಾಯ್ತು. ಹಳೇ ಕೇಸ್ ಓಪನ್ ಮಾಡಿಕೊಂಡ ಪಾಪ ಅವನು, ನಮ್ಮ ಅಣ್ಣನ ಕೊಂದವನು ನೀನೇ, ಬರೀ ತಿನ್ನೋದು ನನಗೆ ಬೇಕಾಗಿತ್ತು, ಈಗ ತಿನ್ನೋದಲ್ಲ, ನಿನ್ನ ಸೇಡು ತಿರ್ಸ್ಕೊಳ್ಳೋದು ನನಗೆ ಬೇಕಾಗಿದೆ, ನಿಮ್ಮನ್ನು ಬಿಡೋದಿಲ್ಲ ಅಂತ ನುಗ್ಗಿಬಿಟ್ಟನಂತೆ. ಅವನಿಗೆ ಅಷ್ಟೆಲ್ಲ ಸಾಮರ್ಥ್ಯ ಬರಲಿಕ್ಕೆ ಇನ್ನೊಂದು ಕಾರಣ, ಶಿವನ ವರ ಇತ್ತು ಅಂತ ಹೇಳುತ್ತಾನೆ. ಅದಕ್ಕೆ ಬಕಾನುಜೋಸೌ ಅಖಿಲೈರಜೇಯ ವರಾತ್ ಶಿವಸ್ಯ ಅಂತ ಹೇಳಿದ್ದಾನೆ. ಶಿವನ ವರದಿಂದ ಬಹಳಷ್ಟು ಕೊಬ್ಬಿದವನು. ಬಕಾಸನಿಗೂ ಶಿವನ ವರನೇ ಇತ್ತು, ಕಿರ್ಮೀರನಿಗೂ ಶಿವನ ವರನೇ ಇತ್ತು. ಇಂಥ ಮಹಾದುಷ್ಟನಾದಂಥ ಕಿರ್ಮೀರ ಇನ್ನೂ ಭಯಂಕರವಾದಂತಹ ಕೂಗನ್ನು ಎಲ್ಲ ಮಾಡ್ತಾ ಯುದ್ಧಕ್ಕೆ ನೇರವಾಗಿ ಬರ್ತಾ ಇದ್ದಾನೆ. ಈಗ ಧೌಮ್ಯಾಚಾರ್ಯರ ಮಂತ್ರ ನಡೆಯೋದಿಲ್ಲ, ಮುಗಿತಲ್ಲಿಗೆ ಅವರ ಕೆಲಸ. ಅವರು ಮಾಯಾಮಂತ್ರಗಳು ಪ್ರತಿ ಮಾಯಾಮಂತ್ರ ಮಾಡ್ತಾರೆ ಹೊರತು ಈ ವರಕ್ಕೆ ಪ್ರತಿ ಮಾಡೋ ಶಕ್ತಿ ಅವರಿಗಿಲ್ಲ. ಅವರು ದೂರ ಸರ್ಕೊಂಡ್ಬಿಟ್ರು, ತಮ್ಮ ಕೆಲಸ ಆಯಿತು ಅಂತ ದೂರ ಸರ್ಕೊಂಡ್ರು. ಇನ್ನೇನಿದ್ರೂ ಭೀಮನದ ಅಷ್ಟೇ ಕೆಲಸ, ಉಳಿದವರು ಯಾರು ಏನೂ ಮಾಡೋಕ್ಕೂ ಸಾಧ್ಯ ಇಲ್ಲ. ಅರ್ಜುನ ಕೈಲೂ ಏನೂ ಮಾಡೋಕ್ಕಾಗೋದಿಲ್ಲ. ಈಗ ಶಿವನ ವರ ಇದೆ ಅವನಿಗೆ, ಎಷ್ಟೇ ಅಸ್ತ್ರಜ್ಞನಾದರೂ ಅರ್ಜುನ ಶಿವನ ವರ ಇರತಕ್ಕಂಥ ಅವನನ್ನು ಕೊಲ್ಲಕ್ಕೆ ಸಾಧ್ಯ ಇಲ್ಲ. ಆ ಸಮಯಕ್ಕೆ ಭೀಮಸೇನ ಮುಂದೆ ಬರ್ತಾನೆ, ಓಹೋ ನನ್ನ ಹುಡ್ಕೊಂಡು ನೀನು ಬಂದೀಯಾ, ನಿನ್ನ ಹುಡ್ಕೊಂಡು ನಾನು ಓಡಾಡ್ತಾ ಇದ್ದೆ ಅಂತ ಹೇಳುತ್ತಾನೆ. ವನಕ್ಕೆ ಬಂದಿದ್ದೆ ಅದಕ್ಕೆ. ಇವತ್ತು ಪಾಂಡವರ ವನವಾಸ ಅಂದರೆ ಅದು ಬಹಳ ಅರ್ಥಗರ್ಭಿತವಾದದ್ದು. ಅದು ಮುಂದೆ ಉತ್ತರ ಇಲ್ಲೇ ಸಿಗುತ್ತೆ ನಮಗೆ. ನಾನು ಬಂದಿದ್ದು ನಿಮ್ಮನ್ನೆಲ್ಲ ಹುಡುಕೊಂಡೇ ನಾನು ಬಂದಿರೋದು, ಬಕಾಸುರನನ್ನು ಕೊಂದಿದ್ದೆ, ನಿನ್ನೂ ಕೊಂದಬೇಕಾಗಿತ್ತು, ಅನಾಯಾಸ ನೀನು ಸಿಕ್ಕಿ ಅಂತ ಹೇಳಿ ಭೀಮಸೇನ ನುಗ್ಗುತ್ತಾನೆ. ಈ ಕಳ್ಳಕಾಕರನ್ನು ಹಿಡಿಯೋದು ರಾಜರ ಕೆಲಸ ತಾನೇ, ಕಳ್ಳಕಾಕರ ಹಿಡಿದು ರಾಜರ ಕೆಲಸ. ನಿಜವಾದ ರಾಜ ಇವರೇ, ಆದ್ದರಿಂದಾಗಿನೆ ಇವನು ಭಯಂಕರ ದುಷ್ಟನಾದ್ದರಿಂದ ಸಂಹಾರ ಮಾಡಬೇಕಾದ ನನ್ನ ಕೆಲಸ ಆಗಿತ್ತು, ನೀನಾಗಿ ಬಂದಿದ್ದಿ ಬಾ ಅಂತ ಕರೆದಾಗ ಅವನು ಮೊದಲೆಲ್ಲ ಕೂಡ ಮರಗಳನ್ನು ಗಿಡಗಳನ್ನು ಕಿತ್ತು ಕಿತ್ತು ಎಸಿತಾನೆ. ಬಂಡೆಗಳನ್ನು ಮರಗಳನ್ನು ಗಿಡಗಳನ್ನೆಲ್ಲ ಭಯಂಕರ ರಾಕ್ಷಸವು. ಅವನ ಆಕೃತಿಯೂ ಭಯಂಕರ, ಅವನ ಸಾಮರ್ಥ್ಯವೂ ಭಯಂಕರ. ವರಬಲ ಸೇರಿಬಿಟ್ಟು ಕಿತ್ತು ಕಿತ್ತು ಎಸಿತಾ ಇದ್ದಂತೆ. ಇದೆಲ್ಲ ನಮಗೆ ಇತ್ತೀಚಿನ ದಿವಸ ನೋಡಿದ್ರೆ ನಮ್ಗೆ ಅರ್ಥ ಆಗೋದಿಲ್ಲ. ಅಂಥವ್ರು ಯಾರಿದ್ದಾರೆ ಇವತ್ತಿನ ದಿವಸ? ಏನು ಇವತ್ತಂತೂ ಶಕ್ತಿ ದಿನೇ ಕಡಿಮೆ ಆಗ್ತಾ ಇತ್ತು, ದಿವಸ ದಿವಸಕ್ಕೂ ಶಕ್ತಿ ಕಡಿಮೆ ಆಗೋ ಕಾಲ ಇತ್ತು, ನಂಬಲಿಕ್ಕಾಗೋದಿಲ್ಲ. ಆದರೆ ವೈಜ್ಞಾನಿಕವಾಗಿ ಒಪ್ಕೊಂಡಿದ್ದಾರೆ. ಇವತ್ತಿನ ಹಿಂದಿನ ಕಾಲಕ್ಕೆ ಎಂಥ ಪ್ರಾಣಿಗಳಿದ್ರು ಅಂದರೆ ಆ ಓಡಾಡಿದರೆ ಸಾಕು ಭೂಮಿ ನಡುತ್ತಿತ್ತಂತ, ಅಂಥ ಪ್ರಾಣಿಗಳಿದ್ದ ಕಾಲ. ಆದ್ದರಿಂದ ಮಹಾಭಾರತ ಕಾಲದೊಳಗೆ